हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धब्धये नमः गुरुमखिलगुणज्ञं सद्गुणैकाधिवासं क्षमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम ब्रह्मचर्यहरिप्रीतिसुविद्यावादशारिनः इष्टदान् कष्टहर्तॄन्नहान् विद्यामान्यान्मुनीन्मः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಇತ್ಯೇವಂ ಕಾರಣಾದೇವ ಯಶೋದಾ ಬಕುಲಾಭವತ್ ಸಾಕರಿಷ್ಯತಿ ಕಲ್ಯಾಣಂ ಹರೇರ್ ವೈಕುಂಠವಾಸಿನಃ. ಈ ಕಾರಣಗಳಿಂದಾಗಿ ಯಶೋದೆಯೇ ಬಕುಲಾದೇವಿಯಾಗಿ ಬಂದದ್ದು, ಆಕೆಯೇ ಶ್ರೀನಿವಾಸನ ಮದುವೆ ಮಾಡತಕ್ಕಂಥವಳು. ಕಿಮಲಭ್ಯ ಹರೌ ತುಷ್ಟೇ ಜ್ಞಾನ ವಿಜ್ಞಾನ ಸಂಪದ ಕಶ್ಚಿತ್ ದೇವಂ ಪೂಜಯತಿ ಕಶ್ಚಿತ್ ದೇವೇನ ಪೂಜ್ಯತೆ. ದೇವರನುಗ್ರಹ ಮಾಡಿದರೆ ಜ್ಞಾನ ವಿಜ್ಞಾನ ಸಂಪತ್ತಿಗೆ ಏನು ಕಡಿಮೆ ಅಂದರು. ಯಾಕೆ ಶಬ್ದ ಹಾಕಿದರು ಅಂದರೆ, ಯಶೋಧಾದೇವಿಯಾಗಿ ಕೃಷ್ಣನಿಗೆ ಏನಾಗುತ್ತೋ ಅಂತ ಹೆದರಿದಾಕೆ. ಎಲ್ಲ ರಾಕ್ಷಸರು ಬಂದು ತೊಂದರೆ ಕೊಡಲಿಕ್ಕೆ ಬಂದಾಗ ಕೃಷ್ಣನಿಗೆ ಏನಾಗಿ ಬಿಡುತ್ತೋ ಅಂತ ಯಂತ್ರ ಮಂತ್ರ ಮೂಲಿಕೆ ನಾನಾ ರೀತಿ ದೃಷ್ಟಿ ತೆಗೆಯೋದು ಎಲ್ಲ ಮಾಡಿದ್ದು. ಈಗ ಹಾಗಿಲ್ಲ. ಆ ದೇವರನ್ನು ನೋಡಿದ ಕಾಲಕ್ಕೆಲ್ಲ ಆನಂದಮಯ, ಇವನಿಗೆ ಯಾವ ದೋಷ ಇಲ್ಲ, ಶುದ್ಧ ಅಂತ ಚಿಂತನೆ ಬರ್ತಾ ಇದೆ. ಆಗ್ಯಾಕೆ ಬಂದಿಲ್ಲ, ಈಗ ಯಾಕೆ ಬಂತು? ಸ್ವಾಮಿ ಆ ಕೊಟ್ಟ ಈ ಕೊಟ್ಟಿಲ್ಲ, ಆ ಕೊಟ್ಟಿಲ್ಲ ಈ ಕೊಟ್ಟ, ಯಾಕೆ ಕೊಟ್ಟಿಲ್ಲ ಆವಾಗ ಅಂದರೆ ಕರ್ಮಾನುಸಾರ. ಸ್ವಾಮಿ ಆಗ ಕೊಟ್ಟ ಏನು? ತಾನು ಮಗನಾಗಿ ಸಿಕ್ಕಿದ್ದ ಜ್ಞಾನ ಕೊಡಲಿಲ್ಲ ಪೂರ್ತಿಯಾಗಿ, ಇಲ್ಲಿ ಕೊಟ್ಟ ಬಂತು. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನಮಗೆ ಸಂಪತ್ತು ಸಿಗೋದು ದೊಡ್ಡದಲ್ಲಯ್ಯ, ಸಂಪತ್ತು ಸಿಗೋದು ದೊಡ್ಡದಲ್ಲ, ಅದರ ಬೆಲೆ ಗೊತ್ತಾಗುವಂತೆ ಮಾಡಯ್ಯ. ಶಾಸ್ತ್ರ ಗ್ರಂಥ ಅದರ ಪ್ರವಚನಗಳು ಸಿಗೋದು ದೊಡ್ಡದಲ್ಲ, ಅದರ ಬೆಲೆ ಗೊತ್ತಾಗುವಂತೆ ಮಾಡು ಹರಿಯೇ. ಅದರ ಅನುಷ್ಠಾನದ ಬೆಲೆ ಗೊತ್ತಾಗುವಂತೆ ಮಾಡು ಹರಿಯೇ. ಹಾಗೆ ಗುರುಗಳು ಸಿಗುವುದು ದೊಡ್ಡದೇ, ಆದರೆ ಅವರನ್ನು ಮೆಚ್ಚಿಸುವಂಥ ರೀತಿಯಲ್ಲಿ ನಾವು ಅವರನ್ನು ನಮ್ಮವರನ್ನಾಗಿ ಮಾಡಿಕೊಂಡ್ಬಿಡಬೇಕು. ಅವರು ನಮಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಹೊರಡಬೇಕು. ಗುರುಗಳು ಸಿಕ್ಕರೂ ನಾವು ದೂರ ಮಾಡಿಕೊಳ್ಳುವ ಪ್ರಯತ್ನ ಆಗಬಾರದು. ಹೇ ಹರೇ, ಗುರುಗಳನ್ನು ಕೊಟ್ಟಿದ್ದೀಯ, ಗುರುಗಳ ಸೇವಾ ಮಾಡುವ ಭಾಗ್ಯ ಕೊಡು ಹರಿಯೇ ಅಂತ ಕೇಳಿಕೋಬೇಕಂತೆ. ಖಚಿತವಾಗಿ ಸ್ವಾಮಿ ಕೊಡ್ತಾನೆ. ನಮ್ಮದೇ ಆದ ನಾನಾ ರೀತಿಯಾದ ಮಾನಸಿಕ ತೊಂದರೆಗಳಿರುತ್ತೆ, ಅದರಿಂದ ಗುರುಗಳ ಸೇವಾ ನಮಗೆ ಮಾಡಲಿಕ್ಕಾಗ್ತಾ ಇರಲ್ಲ. ಅದನ್ನು ಪರಿಹಾರ ಮಾಡು ಹರಿಯೇ, ದೇವರ ಚಿಂತನೆ ಮಾಡಬೇಕು. ಯದ್ಯಪಿ ಆಕೆ ಕೈಗೆ ದೇವರೇ ಸಿಕ್ಕಿದ್ದ, ದೇವರೇ ಸಿಕ್ಕಿದ್ದ, ಆದರೆ ದೇವರನ್ನ ದೇವರೇ ಅಂತ ತಿಳಿದಿದ್ದಿಲ್ಲ, ಮಗ ಅಂತ ತಿಳಿದು ಬಿಟ್ಲು, ಮಗ ಅಂತ ತಿಳಿದು ಬಿಟ್ಲು. ಆದ್ದರಿಂದ ನಮಗೆ ಬೆಲೆ ಬಾಳುವಂಥ ವಸ್ತು ಸಿಗೋದು ದೊಡ್ಡದಲ್ಲ, ಆ ವಸ್ತುವಿನ ಬೆಲೆ ಗೊತ್ತಾಗೋದು ಪ್ರಧಾನ ವಿಚಾರ ಎಂಬುದನ್ನು ಬೆಲೆ ಬಾಳುವ ವಸ್ತು ಸಿಗಬೇಕು, ಅದರ ಬೆಲೆ ಗೊತ್ತಾಗಬೇಕು, ಬೆಲೆ ಗೊತ್ತಾಗಿ ಬೆಲೆಕ್ಕೆ ತಕ್ಕಂತೆ ನಮ್ಮ ಪ್ರವೃತ್ತಿ ಬರಬೇಕು. ಅದು ಸರಿಯಾದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ಕೆಲವರು ದೇವರನ್ನು ಪೂಜೆ ಮಾಡ್ತಾರಯ್ಯಾ, ಕೆಲವರು ದೇವರಿಂದ ಪೂಜಿತರಾಗ್ತಾರೆ, ಹನುಮಂತನಿಂದ ಪೂಜಿತ ರಾಮಚಂದ್ರ, ಆದರೆ ಸ್ವಯಂ ತಾನು ಸ್ವಯಂ ಹೇಳ್ತಾರೆ ಹನುಮತ ಪೂಜಿತೋಪಿ ಸ್ವಯಂ ಅರ್ಜುನ ಅರ್ಚತಿ, ತಾನೇ ಅರ್ಜುನನನ್ನು ಹೇ ಅರ್ಜುನ ಏನು ಬೇಕೋ ಏನು ಬೇಕೋ ಅಂತೇಳಿ ಎಲ್ಲ ತಂದು ಕೊಡ್ತಾನೆ. ಕೋವರ್ಣ ಏ ಧರೆ ಕ್ರೀಡಾಂ ವಿಚಿತ್ರಾಂ ಜನಪಾವನಿ, ದೇವರ ಕ್ರೀಡೆಯನ್ನು ಯಾರೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಬಹುಜನ್ಮಾರ್ಜಿತೈ ಪುಣ್ಯೈ ಲಭ್ಯತೆ ಕ್ಷೇತ್ರ ದರ್ಶನಂ, ತತ್ರಾಪಿ ವೇಂಕಟಗಿರಿಯರ ದರ್ಶನಂ ಮುಕ್ತಿದಂ ಪರಂ. ಈ ಕ್ಷೇತ್ರ ಅದರ ಮಹಿಮಾ ದಿವ್ಯ, ತೀರ್ಥ ಅದರ ಮಹಿಮಾ ದಿವ್ಯ, ಅಲ್ಲಿ ರಮಾಕಾಂತ ಅವನ ಮಹಿಮಾ ದಿವ್ಯ ಹೇಳ್ತಾ ಇದ್ದಾರೆ. ತುಂಬ ಜನ್ಮಗಳಿಂದ ಪುಣ್ಯ ಮಾಡಿದರೆ ಈ ಕ್ಷೇತ್ರ ದರ್ಶನ ಆಗುತ್ತೆ. ತತ್ರಾಪಿ ವೆಂಕಟಗಿರಿಯ ದರ್ಶನ ಬಹಳ ದುರ್ಲಭ, ಮುಕ್ತಿಯನ್ನೇ ಕೊಡುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ, ದುರ್ಲಭಂ ದೇವಸಂಘಾನಾಂ ಮನುಷ್ಯಾಣಾಂ ತುಕಾ ಕಥ, ವೆಂಕಟಗಿರಿಯ ದರ್ಶನ ದೇವತೆಗಳಿಗೆ ಆಗಲ್ಲಂತೆ, ನಂಬ ನಂಪಾಡೇನು ಅಂತ ಹೇಳ್ತಾ ಇದ್ದಾರೆ. ನಂತರ ಕದಾಚಿತ್ ವೆಂಕಟೇಶಸ್ತು ಚಿಂತಯಾಮಾಸ ವೈಹಯಂ ಮನಸಾ ಚಿಂತ್ಯಮಾನೇತು ಹಯ ಪ್ರತ್ಯಕ್ಷಮಾಗತಃ. ಸ್ವಾಮಿ ಒಂದ್ಸಲ ಕುದುರೆಯನ್ನು ನೆನೆಸಿದ, ಕುದುರೆ ಪ್ರತ್ಯಕ್ಷ ಆಗ್ತಾ ಇದೆ. ಕುದುರೆ ಯಾರು ದೇವರಿಗೆ ಹೇಳ್ತಾರೆ, ವಾಯುರಶ್ವತ್ವಮಾಪನ್ನ, ವಾಯುದೇವರೇ ಕುದುರೆಯಾಗಿ ಬರ್ತಾ ಇದ್ದಾರೆ. ವಿಶೇಷವಾಗಿ ಹಗ್ಗ ಲಕ್ಷ್ಮೀದೇವಿ, ಮೇಲೆ ಕೂಡುವ ಜೀನು ಎಲ್ಲ ಅವೆಲ್ಲ ಲಕ್ಷ್ಮೀದೇವಿ ಬರ್ತಾ ಇದ್ದಾರೆ. ಶ್ರೀನಿವಾಸ ಆ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಹೇಗಿದ್ದಾನಾತ ಹೇಳ್ತಾ ಇದ್ದಾರೆ, ಸರ್ವಾಭರಣ ಭೂಷಿತ, ಎಲ್ಲ ಆಭರಣ ಹಾಕ್ಕೊಂಡಿದ್ದಾರಂತೆ. ಅವಾಗ ಹೇಳಿದರು, ನಾವು ಆಭರಣ ಹಾಕ್ಕೊತೀವಿ, ಯಾಕೆ ಆಭರಣದಿಂದ ನಾವು ಚೆನ್ನಾಗಿ ಕಾಣಬೇಕು ಅಂತ. ಹೌದಾನೆ, ಆತ ಆಭರಣ ಹಾಕ್ಕೊಂಡ, ತನ್ನಿಂದ ಆಭರಣ ಬೆಳಗಬೇಕು ಅಂತ ಬಂದ. ಯಾಕೆ ಆಭರಣದ ರೂಪದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ದೇವತೆಗಳಿದ್ದಾರೆ, ಅದಕ್ಕೆ ಅವರೆಲ್ಲ ಬೆಳಗಬೇಕು ಅಂತ ಮೈ ಮೇಲೆ ಹಾಕ್ಕೊಂಡ. ಆಭರಣದಿಂದ ಅವನಿಗೇನು ಬೆಳಕಿಲ್ಲ, ಅವನ ಬೆಳಕೇ ಆಭರಣದ ಮೇಲೆ ಬಿದ್ದು ಎಲ್ಲ ಕಡೆ ಬರ್ತಾ ಇದೆ ಅಂತ ಸ್ವಾಮಿ. ಕಾಂಚೀಂ ಬದ್ಧ್ವಾ ರಮಾಕಾಂತಃ ಕಾಂಚೀ ದಾಮ ವಿಭೂಷಿತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಸೊಂಟಕ್ಕೆ ಕಾಂಚಿ ಡಾಬನ್ನು ಹಾಕ್ಕೊಂಡಿದ್ದಾನೆ. ನಂತರ ಸೊಂಟದ ಸುತ್ತು ಒಳ್ಳೆ ಉಡುದಾರ, ಬಂಗಾರದ ಉಡುದಾರ ಹಾಕ್ಕೊಂಡಿದ್ದಾನೆ, ಒಳ್ಳೆ ವಸ್ತ್ರ ಉಟ್ಟಿದ್ದಾನೆ, 15 ಮೊಳದ ವಸ್ತ್ರ ಉಟ್ಟಿದ್ದಾನೆ. 15 ಮೊಳ ಅಂದರೆ ನಮ್ಮೊಳ ಅಲ್ಲ, ಆತನ ಕೈಯಿಂದ ಎಷ್ಟುದಕ್ಕಿದ್ದಾನಾತ. ಇನ್ನು ಮೇಲೆ 5 ಮೊಳದ ವಸ್ತ್ರವನ್ನು ಹಾಕ್ಕೊಂಡಿದ್ದಾನೆ. ಆ ಶ್ರೀನಿವಾಸ ದೇವರು ಮಹಾನ್ ಸ್ವಾಮಿ, ಆತ ಹುಟ್ಟಿದ ವಸ್ತ್ರ ನಮ್ಗೆ ಕೊಟ್ಬಿಟ್ರೆ ನಾವೊಂದು 10 ಜನ ಉಟ್ಕೋಬೋದು, ಅಷ್ಟುದ್ದಕ್ಕಿರುತ್ತೆ ಯಪ್ಪ. ಅದನ್ನು ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಕನ್ನಡಿಯಲ್ಲಿ ನೋಡುತ್ತಾ ಇದ್ದಾನೆ. ಆದರ್ಶ ಲೋಕಿತೆ ವಕ್ತ್ರೇ ಧೃತ್ವಾ ಶುಭ್ರಾಂ ಚ ಮೃತ್ತಿಕಾಂ, ಒಳ್ಳೆಯ ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದಾನೆ. ಮುಖ ಸುಂದರ ಒಂದು, ಹೌದಲ್ವೋ? ಎಷ್ಟು ಚೆನ್ನಾಗಿರ್ತಾನೆ. ಆ ನಗು ಬಹಳ ಚಿಕ್ಕದಾಗಿ ನಕ್ಕ ಆ ಮೂರ್ತಿಯಲ್ಲಿ ನೋಡಬೇಕಲ್ಲ, ಎಷ್ಟು ಸಣ್ಣ ಮುಖ ಹೀಗೆ ತೆಗೆದಿರುತ್ತೆ, ಅದ ಕೆಳಗೆ ಬೆಣ್ಣೆ ಇಟ್ಟಿರ್ತಾರೆ. ಎಷ್ಟು ಚೆನ್ನಾಗಿರ್ತಾನೆ ಮಹಾನುಭಾವ. ಆ ಕಣ್ಣುಗಳು ದೊಡ್ಡ ದೊಡ್ಡ ಕಣ್ಣು, ನಮ್ಮನ್ನೇ ನೋಡ್ತಾ ಇದ್ದಂಗಿರುತ್ತೆ. ಹೀಗೆ ಹಿಂಗಿದ್ರೆ ನಾ ರೂಪ ದರ್ಶನ ಕೊಟ್ಟರೆ ಹೇಗಿರಬೇಕಾತ, ಅದ್ಭುತವಾಗಿರ್ತಾನೆ. ನಾವು ಇಲ್ಲಿ ತೋತಾದ್ರಿಗೆ ಹೋದಾಗ ಅಲ್ಲಿಂದ ನವತಿರುಪತಿಗಳಿಗೆಲ್ಲ ಹೋದ್ವಿ. ವಿಜಯರಾಯರು ಹೇಳ್ತಾರೆ, ವಿಜಯರಾಯರೇ ಹೇಳದಿದ್ದರೆ ನವತಿರುಪತಿಗಳೆಲ್ಲ ಯಾರೋ ಪ್ರತಿಷ್ಠೆ ಮಾಡಿದ್ದು ಅಂತ ನಮ್ಮವರು ಹೋಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ವಿಜಯರಾಯರು ಅದ್ಭುತವಾದ್ದು ಅಂತ. ಅಲ್ಲಿಗೆ ಹೋದಾಗ ಎರಡು ಕಡೆ ದೇವರು ಮಲಗಿರುವ ಸ್ವಾಮಿ ದರ್ಶನ ಆಗುತ್ತೆ. ಅದರಲ್ಲಿ ಹೇಳುತ್ತಾರೆ ಆ ಸ್ವಾಮಿಯನ್ನು ನೋಡಿದರೆ ಎರಡು ಕಡೆ ಭೂಮಿಪಾಲಕನ್ನಂತ ಒಂದು ಕಡೆ, ಆದಮೇಲೆ ವೈದ್ಯಮಾನಿಧಿ ಅಂತ ಎರಡು. ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವರ ರೂಪ, ಆ ಕಣ್ಣು, ಆ ಮೂಗು, ಆ ತುಟಿ, ಏನು ಚೆನ್ನಾಗಿದೆ ಹಾಗೇ ನೋಡ್ತಾ ಇರಬೇಕು ಅನಿಸುತ್ತೆ. ಮೂರ್ತಿಯೇ ಹೀಗಿದ್ದರೆ ಅವನು ನಿಜವಾಗಿ ಬಂದರೆ ಹೇಗಿರಬೇಕಪ್ಪ ಅಂತ, ಎಷ್ಟು ಚೆನ್ನಾಗಿರುತ್ತೆ ಅಂತ ಆ ಕನ್ನಡಿಯಲ್ಲಿ ನೋಡ್ಕೊತಾ ಇದ್ದಾನೆ. ನೋಡಿಕೊಂಡ ಮೇಲೆ ವಿಶೇಷವಾದ ಮೃತ್ತಿಕೆಯನ್ನು ಹಚ್ತಾ ಇದ್ದಾನೆ. ಮಧ್ಯದಲ್ಲಿ ಕುಂಕುಮ ತಿಲಕಂ ಸುಮನೋಹರಂ, ಮನೋಹರವಾದ ಕುಂಕುಮ ತಿಲಕ ಹಚ್ಚಿದ್ದಾನೆ. ತಿಲಕ ಹೇಗಿಡಬೇಕು ಅಂತ, ಗಂಡಸರು ಇಡಬೇಕು, ಹೆಂಗಸರು ಇಡಬೇಕು. ನಾವು ಚುಕ್ಕೆ ಇಟ್ಟು ಈ ಅಂಗಾರ ಇಡುತ್ತೇವೆ, ಅದು ತಿಲಕಾಕೃತಿ ಬರಬೇಕು. ತಿಲಕಾಕೃತಿ ಹೆಂಗಸರು ಕುಂಕುಮ ಹಚ್ಚಬೇಕಲ್ಲ ಉದ್ದಂದು, ಅದು ಹೇಗಿರಬೇಕು. ಅದಕ್ಕೆ ಹೇಳ್ತಾರೆ ವಿಜಯದಾಸರು ತುಂಬ ಸುಂದರ ವರ್ಣನೆ ಮಾಡ್ತಾರೆ, ಈ ಹರಿಣ ಕುರುಹು ಅಂತ. ದೇವರ ತಿಲಕ ಹೇಗಿದೆಯಪ್ಪ ಅಂದರೆ ಈ ಜಿಂಕೆಯ ಕುರುಹಿನಂತೆ ಚೆನ್ನಾಗಿದೆ ಅಂದರು. ಇದೇನು ಜಿಂಕೆ ಕುರುಹು, ಏನು ಕಾಲಿನ ಕುರುಹ, ಇನ್ಯಾವ ಕುರುಹು ಅಂದರೆ ಹೇಳ್ತಾರೆ ಜಿಂಕೆ ಕುರುಹು ಅಂದರೆ ಈ ಗೋಡೆ ಮೇಲೆ ಹುಡುಗರೆಲ್ಲ ಆಟ ಆಡ್ತಿರ್ತಾರೆ. ಜಿಂಕೆ ಥರ ಒಂದು ನೆರಳು ಬರಬೇಕಾದರೆ ಗೋಡೆ ಮೇಲೆ ಅವರೇನು ಮಾಡ್ತಾರೆ, ಕೈಯನ್ನು ಇಡುತ್ತಾರೆ, ಹೌದಲ್ವೋ? ಹೀಗಿಡ್ತಾರೆ. ಹೀಗಿಟ್ಟಾಗ ಅಂದರೆ ಬೆಳಕಿಗೆ ಕೈ ಹೀಗೆ ಅಡ್ಡ ಇಟ್ಟರೆ ಇದರ ಮೇಲೆ ಬಿದ್ದು ಅದು ಎರಡು ಮೇಲೆ ಕಿವಿಯಂತೆ ಮುಖದಂತೆ ಚೆನ್ನಾಗಿ ಕಾಣುತ್ತೆ. ಇದು ಜಿಂಕೆ ಕುರುಹು. ಈ ಜಿಂಕೆ ಕುರುಹಿನಲ್ಲಿ ಈ ಹೆಬ್ಬೆರಳು ಈ ಎರಡು ಮಧ್ಯ ಬೆರಳು ಸೇರಿದಾಗ ನೋಡಿ, ಸರಿಯಾಗಿ ನೋಡಿ, ಈ ಸರಿಯಾಗಿ ಸೇರಿದಾಗ ಈ ಮಧ್ಯೆ ಪ್ರಾಂತ, ಈ ಮಧ್ಯೆ ಪ್ರಾಂತ ಇದೆಯಲ್ಲ, ಇದು ತಿಲಕಾಕೃತಿ. ಕರೆಕ್ಟಾಗಿ ಹೇಳಬೇಕಾದ್ರೆ ತಿಲಕಾಕೃತಿ. ಸರಿಯಾಗಿ ಮೇಲೆ ಚೂಪಾಗಿದ್ದು ಕೆಳಗೆ ಅಗಲಕ್ಕೆ ಬರಬೇಕು, ಪೂರ್ವ ಉದ್ದಕ್ಕೆ ಚೂಪಾಗಿ ಇಟ್ಕೋಬಾರದು. ಅದು ಶ್ರೀವೈಷ್ಣವರು ಇಡ್ತಾರೆ, ಒಂದೇ ಸಲ ದಂಡಾಕೃತಿಯಲ್ಲಿ ಇಡ್ತಾರೆ ಅವರು. ಹಾಗಲ್ಲ, ಇದು ಚೂರು ಅಗಲಕ್ಕೆ ಬರಬೇಕು, ಬರ್ತಾ 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 ಟ್ಯಾಪರ್ ಆಗಬೇಕು. ಇಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಮದುವೆ ಆದವರು ಇಲ್ಲಿಂದ ಹಣೆ ಪರ್ಯಂತ ಇರಬೇಕು, ಇಟ್ಟರು ಸಾಕಂತೆ ಆ ಥರ ಮದುವೆ ಆದವರು. ದೇವತೆಗಳೆಲ್ಲ ಅವರಿಗೆ ಪ್ರತ್ಯೇಕ ಗೌರವ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಶ್ಯಾಮಸುಂದರದಾಸರು. ಹೇಳ್ತಾ ಇದ್ರಂತೆ ಶಿಷ್ಯರಿಗೆ, ಆ ಉದ್ದ ಕುಂಕುಮ ಇಟ್ಟಿರ್ತಾರಲ್ಲ ಹೆಣ್ಣು ಮಕ್ಕಳು, ಅವರನ್ನ ದೂರದಿಂದಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಿ ನೀನು ಅಂತ ಹೇಳಿ. ಆ ಇಡೋ ಬುದ್ಧಿಯೇ ಬರಲ್ವೋ, ಬುದ್ಧಿ ಬಂತು ಅಂದ್ರೆ ಅವರಲ್ಲಿ ದೇವತೆಗಳ ಸನ್ನಿಧಾನ ಬಂತು ಅಂತರ್ಥ. ಇಲ್ಲಿರತಕ್ಕಂತಹ ಭಗವದ್ ರೂಪಕ್ಕೆ ವಿಶೇಷ ಅವರು ಕೊಡ್ತಾರೆ ಆ ವಿಶೇಷ ಏನು, ಭಗವಂತನ ಚಿಂತನೆ ಮಾಡಿ ಇಡ್ತಾರಯ್ಯ. ಆದ್ದರಿಂದ ಅವರು ಎಲ್ಲಿ ಕಂಡರೆ ಸಾಕಲ್ಲಿ ನಮಸ್ಕಾರ ಮಾಡು ಅಂತ ಹೇಳಿಬಿಡ್ತಾರೆ. ಒಂದು ನಿಮಿಷ, ಚೂರು ಪವರ್ ಕಡಿಮೆ ಆಗ್ತಾ ಇದೆ. ನಾರಾಯಣ. ಆ ತಿಲಕವನ್ನು ಯಾರು ಇಡತಾರೋ, ಮದುವೆ ಆದವರು ಈ ಹುಬ್ಬಿನ ಮಧ್ಯದ ಇರುತ್ತಲ್ಲ ಅಲ್ಲಿ ಮೇಲಿಂದ ಹಣೆ ಪರ್ಯಂತ ಇಡಬೇಕು. ಅವಾಗ ಗಂಗಾ ಸನ್ನಿಧಾನ ಬರುತ್ತೆ. ನಂತರ ಮದುವೆ ಆಗದಿರುವವರು ಇರ್ತಾರಲ್ಲ, ಅವರದ್ದೆಷ್ಟು ಅಂದರೆ ಇದೇ ತಿಲಕವನ್ನೇ ಇಡಬೇಕು. ಈ ಇಲ್ಲಿಂದ ಹಣೆ ಮಧ್ಯ ಪರ್ಯಂತ ಹಿಡಿಯಬೇಕಂತ. ಚೂರು ಉದ್ದಕ್ಕೆ ಇಟ್ಟರೆ ಭಗವಂತನ ಸನ್ನಿಧಾನ ಬರುತ್ತೆ, ಲಕ್ಷ್ಮೀದೇವಿ ಸನ್ನಿಧಾನವಿರುತ್ತೆ. ಅದನ್ನು ಹೇಳ್ತಾ ಇದ್ದಾನೆ, ಅವನೇ ಇಡ್ತಾ ಇದ್ದಾನೆ ನೋಡಿ. ನಂತರ ಸಪೂಗಿ ಫಲತಾಂಬೂಲಂ ಚೂರ್ಣ ನಿಕ್ಷೇಪ ಪಾತ್ರಕಂ. ಒಳ್ಳೆ ಹೂಗಿ ಫಲತಾಂಬೂಲಂ, ಅಡಿಕೆ ಇಟ್ಟುಕೊಳ್ತಕ್ಕಂಥ ಒಂದು ವಿಶೇಷವಾದ ಡಬ್ಬಿ ಎಲ್ಲ ಸಹಿತವಾಗಿ ತಾಂಬೂಲವನ್ನು ಹಾಕ್ತಾ ಇದ್ದಾನೆ. ಅವನಿಗೆ ಎಲ್ಲಿ ಅಭ್ಯಾಸ ಆಯಿತೋ ಏನೋ ಗೊತ್ತಿಲ್ಲ ಮಹಾರಾಯನಿಗೆ, ತುಂಬ ತಗೊಳ್ತಾನೀತ. ವಿಜಯದಾಸರು ಹೇಳ್ತಾರೆ, ಹೃದಯದಲ್ಲಿ ಬಿಂಬಮೂರ್ತಿ ಇದ್ದಾನಲ್ಲ ಚಿಕ್ಕವ, ಅವನನ್ನು ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡುವಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಆ ಮಂಟಪ ಹೃದಯದಲ್ಲಿ 100 ಕಂಬದ ಮಂಟಪ, ಆ ಮಂಟಪದಲ್ಲಿದ್ದಾನೆ. ಎಷ್ಟು ಚಿಕ್ಕ ರೂಪ, ಆ ಚಿಕ್ಕ ರೂಪ ಹೇಗಿದೆ ಅಂದರೆ ಆತ ನಮ್ಮನ ಕಡೆ ನೋಡುತ್ತಾ ಇದ್ದಾನೆ ಅಂತ ಕರುಣೆಯಿಂದ ತುಟಿ ಅಲುಗಾಡುತ್ತಾ ಇದೆ. ಯಾಕಪ್ಪ ಅಂತ ನೋಡಿದರೆ ವಿಜಯದಾಸರು ತಾಂಬೂಲ ಮೆಲ್ಲುವವ, ತಾಂಬೂಲ ಮೆಲ್ಲುತ್ತಾ ಇದ್ದಾನಂತೆ. ಆ ಹೃದಯದಲ್ಲಿ ಕೂತುಕೊಂಡು ಎಲ್ಲರ ಹೃದಯದಲ್ಲಿ ತಾಂಬೂಲ ಹಾಕ್ಕೊಂಡಿದ್ದಾನಂತ ಮಹಾನುಭಾವ. ಅಲ್ಲ ಇವನು ತಾಂಬೂಲ ಯಾರು ಕೊಟ್ರಲ್ಲಿ ಅಂದ್ರೆ 3 ಜನ ಕೂತಾರೆ ತಾಂಬೂಲ ತಟ್ಟೆ ಹಿಡ್ಕೊಂಡು, ಶ್ರೀ ಭೂ ದುರ್ಗೆಯರು ಎಲ್ಲರೂ ತಾಂಬೂಲ ಕೊಡ್ತಾ ಇದ್ದಾರೆ. ನಂದು ತಗೋ ನಂದು ತಗೋ ಅಂತ ಕೊಡ್ತಾ ಇದ್ದಾರೆ. ಪಾಪ ಒಬ್ಬರಾದ್ಮೇಲೆ ಒಬ್ಬರು ತಗೊಂತಾನೆ ಇದ್ದಾರೆ. ಅಲ್ಲಿ ಅಭ್ಯಾಸ ಆಗಿದೆ ಆತನಿಗೆ ತಾಂಬೂಲ ಎಲ್ಲ ಹೇಳ್ತಾರೆ. ಆ ತಾಂಬೂಲ ಹಾಕಿದ್ದಕ್ಕೆ ಅವನ ತುಟಿ ಮೊದಲೇ ಕೆಂಪು, ಆ ತಾಂಬೂಲದ ಕೆಂಪು ಬೆರೆತಿದೆ ಅಂತೆ. ಅಷ್ಟು ಚೆನ್ನಾಗಿತ್ತು, ಒಳ್ಳೆ ತುಟಿ ಮೆಲ್ಲಕ್ಕೆ ಅಗೀತಾ ಇದ್ದಾನೆ. ಆ ಅಗೀತಾನೇ ನಗತಾ ಇದ್ದಾನೆ, ಆ ನಗೋದರಲ್ಲೇ ಕರುಣೆಯನ್ನ ತೋರತಾ ಇದ್ದಾನೆ. ಎಷ್ಟು ಚೆನ್ನಾಗಿದ್ದಾನೆ ಅಂತ ವರ್ಣನೆ ಮಾಡ್ತಾ ಬರ್ತಾರೆ ಆ ಭಗವಂತನನ್ನ ಹೇಳ್ತಾರೆ. ಒಳ್ಳೆಯ ಮತ್ತ ನಮ್ಮ ಥರ ಏನೊಂದು 4 ಎಲೆ ಇಟ್ಕೊಂಡು ಅದಕ್ಕೆ ಸುಣ್ಣ ಒಂದು ಬಡದು ಅದಕ್ಕೊಂದು ಅಡಿಕೆ ಹಾಕಿ ಅದನ್ನ ಬಾಯಲ್ಲಿ ಹಾಕೊಂಬೋದು. ಅಯ್ಯೋ ರಾಮ, ಆ ಕಾಟಾಚಾರದ ಈ ಎಲೆ ಹಾಕೊಳ್ಳಲ್ಲ, ಏನು ಹಾಕೊಂಡಿದ್ದಾನೆ, ಕರ್ಪೂರ ಪೂಗ ಕಾಚಿ ಜಾತಿ ಫಲ. ಅದನ್ನು ಪಚ್ಚ ಕರ್ಪೂರ ಹಾಕ್ಬೇಕು, ಅಡಿಕೆ ಹಾಕ್ಬೇಕು, ಕಾಚು ಹಾಕ್ಬೇಕು, ಜಾಕಾಯಿ ಹಾಕ್ಬೇಕು, ಜಾಪತ್ರಿ ಹಾಕಬೇಕು. ಹೇಳ್ತಾರೆ ಲವಂಗ ಪತ್ರ ಸಮ್ಮಿಶ್ರೈಹಿ ಗರ್ಭಿತಾಂ ರತ್ನ ಪೇಟಿಕಾಂ. ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಲವಂಗ ಹಾಕ್ಬೇಕು, ಜಾಪತ್ರಿ ಹಾಕ್ಬೇಕು. ನಂತರ ಸರಿ ಬಾಯಲ್ಲಿ ಹಾಕೊಂಡಿದ್ದಾನೆ, ಮತ್ತ ಎಕ್ಸ್ಟ್ರಾ ಬೇಕಲ್ಲ ಮತ್ತೆ ಮಧ್ಯ ಮಧ್ಯೆ ಹಾಕೊಳ್ಳಿಕ್ಕೆ, ಯಾರು ಕೊಡ್ತಾರೆ? ಅದಕ್ಕೆ ಒಬ್ಬನೇ ಇದ್ದಾನೆ ಬೇರೆ, ಅದಕ್ಕೆ ದೊಡ್ಡ ಪೆಟ್ಟಿಗೆ ಇಟ್ಕೊಂಡಿದ್ದಾನಂತೆ. ಆ ಪೆಟ್ಟಿಗೆಯಲ್ಲಿ ಸಪರೇಟ್ ಸೆಟಪ್ ಎಲೆಗಳು ಅಡಿಕೆ ಆದ್ಮೇಲೆ ಇವೆಲ್ಲ ಇಟ್ಕೊಂಡಿದ್ದಾನೆ. ಇಷ್ಟಲ್ಲದೆ ಮಧ್ಯದಲ್ಲಿ ಎಲ್ಲಾದರೂ ಇದು ಮುಖ ತೊಡೆದರೆ ಆವಾಗ ಅಲ್ಲಿ ಮತ್ತು ಮೃತ್ತಿಕ ತಿಳಿಸ ತಿಲಕ ಹಚ್ಕೋಬೇಕಲ್ಲ, ಅದಕ್ಕೆ ಆ ಮೃತ್ತಿಕ ಡಬ್ಬಿ ವಿಶೇಷವಾಗಿರ್ತಕ್ಕಂಥ ಕುಂಕುಮ ಭಾಜನಂ ತಿಲಕದ ಡಬ್ಬಿ ಹಾಗೆ ಆದರ್ಶಂ ಒಳ್ಳೆ ಕನ್ನಡಿ ಎಲ್ಲವೂ ಸೇರಿ ಎಲ್ಲಿಟ್ಕೋಬೇಕಪ್ಪ ಇಷ್ಟೆಲ್ಲ ತಗೊಂಡೋಗ್ತಾನೆ, ಎಲ್ಲಿಟ್ಕೊಂತಾನೆ ಅಂದರೆ ರತ್ನ ನಿರ್ಮಿತ ವಸ್ತ್ರೇಣ ಬದ್ಧ್ವಾತು ಕಟಿಮಧ್ಯತಃ ಸ್ವರ್ಣಯಜ್ಞೋಪವೀತಾಂಗ ಕಂಠಾಭರಣ ಭೂಷಿತ. ಹೇಳ್ತಾ ಇದ್ದಾರೆ ಭಗವಂತ, ಬಂಗಾರದ ವಸ್ತ್ರದಲ್ಲಿ ಇವೆಲ್ಲ ಕಟ್ಟಿಕೊಂಡು ಸೊಂಟಕ್ಕಿಟ್ಕೊಂಡಂತೆ, ಸೊಂಟಕ್ಕಿಟ್ಟುಕೊಂಡ ಎಲ್ಲರಿಗೂ ತೋರಿಕೊಟ್ಟ, ನಿಮ್ಗೆ ಏನಾದರೂ ಪದಾರ್ಥಗಳು ತಗೋಬೇಕು ಅಂದ್ರೆ ಹೀಗೆ ತಗೊಂಡು ಹೋಗ್ರಿ ಅಂತ. ನಾವು ಸೊಂಟಕ್ಕಿಟ್ಕೊಳ್ಳಲ್ಲ, ಕೈಯಲ್ಲಿ ವ್ಯಾನಿಟಿ ಬ್ಯಾಗ್ ಅಂತ ತಗೊಂಡು ಹೋಗ್ತಾರೆ ಹೋಗ್ತಾನೆ, ಅದಕ್ಕೆ ಸೊಂಟಕ್ಕಿಟ್ಟುಕೊಂಡು ಹೋಗ್ತಾ ಇದ್ದಾನೆ. ನಂತರ ಸುವರ್ಣ ಯಜ್ಞೋಪವೀತ ಹಾಕ್ಕೊಂಡಿದ್ದಾನೆ, ಈಗಲೂ ಆತನಿಗೆ ಬಂಗಾರದ ಯಜ್ಞೋಪವೀತ ಹಾಕಿರ್ತಾರೆ. ಆದರೆ ಹೇಳ್ತಾರೆ ಸುವರ್ಣ ನಿರ್ಮಿತ ಸುವರ್ಣ, ಸುವರ್ಣ ಅಂದರೆ ಬರೀ ಬಂಗಾರ ಅಲ್ಲ, ಒಳ್ಳೆ ವರ್ಣಗಳು, ಅಕ್ಷರಗಳಂದ್ರೆ ವೇದ. ಆ ವೇದಗಳೇ ಆತನಿಗೆ ವಸ್ತ್ರ, ವೇದಗಳೇ ವಿಶೇಷವಾಗಿ ಯಜ್ಞೋಪವೀತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಂಠಾಭರಣ ಭೂಷಿತ, ಕಂಠಕ್ಕೆ ಆಭರಣಗಳನ್ನು ಹಾಕ್ಕೊಂಡಿದ್ದಾನೆ. ನಂತರ ಕಂಕಣ ಅಂಕಿತ ದೋರ್ಭ್ಯಾಂ ವೈ ಸಂಪೂರ್ಣ ವರ ಗಾತ್ರಕ, ಏನು ಕೈಗಳಿಗೆಲ್ಲ ಕಂಕಣ ಹಾಕ್ಕೊಂಡಿದ್ದಾನೆ. ನಂತರ ವಿಶೇಷವಾಗಿ ಭುಜಕೀರ್ತ್ಯ ರತ್ನಮಯ್ಯ ರಾಜಮಾನು ಅಂಗುಲೀಯ ಕೈ, ರತ್ನಮಯವಾದಂತಹ ಭುಜಕೀರ್ತಿಗಳು ಕೈಗೆ ಈ ವಂಕಿ ಅಂತ ಹಾಕ್ಕೊಳ್ತಾರೆ, ಅದನ್ನ ಹಾಕ್ಕೊಂಡಿದ್ದಾನಂತೆ. ಹತ್ತು ಬೆರಳಿಗೆ ಹತ್ತು ಉಂಗುರ ಹಾಕ್ಕೊಂಡಿದ್ದಾನಂತೆ. ನಾವು ಹಾಕ್ಕೊಳ್ಳೋಣ, ಹತ್ತು ಬೆರಳಿಗೆ ಹತ್ತು ಉಂಗುರ ಹಾಕ್ಕೊಂಡ್ರೆ ಅದು ಏನೋ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ನಮ್ಮನ್ನ, ಅಯ್ಯಪ್ಪ ಅಂತ. ಅವನು ಹಾಕ್ಕೊಂಡಿದ್ದು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಲಕ್ಷ್ಮೀ ದೇವಿಗೂ ಹೇಳ್ತಾರೆ, ಆಕೆ ನೀವೆಲ್ಲ ಹಾಕ್ಕೊಂಡ್ರೆ ಹೆಣ್ಮಕ್ಕಳು ಹೇಗೆ, ಒಂದು ಕಾಲಿನ ಒಂದು ಬೆರಳಿಗೆ ಒಂದು ಅಂದ್ರೆ ಈ ಪಾದಕ್ಕೆ ಆ ಪಾದಕ್ಕೆ ಕಾಲುಂಗರ ಹಾಕ್ಕೊಳ್ತೀರಿ, ಹೌದ್ ತಾನೆ? ಲಕ್ಷ್ಮೀದೇವಿ ಹಾಗಲ್ಲ ಅಂತ ವರ್ಣನೆ ಮಾಡ್ತಾರೆ. ಹತ್ತು ಬೆರಳಿಗೆ ಉಂಗರ ಕಾಲುಂಗರ ಹಾಕ್ಕೊಂಡಿರ್ತಾಳೆ. ನಂತರ ಕಾಲಿಗೆ ಗೆಜ್ಜೆ, ಎಲ್ಲಿ ಆ ಗೆಜ್ಜೆ ಪ್ರಾಂತದಲ್ಲಿ ಮೂರು ಗೆಜ್ಜೆ ಹಾಕ್ತಾಳಂತೆ ಆಕೆ. ಮೂರು ಗೆಜ್ಜೆ ಹತ್ತು ಕಾಲುಂಗರ ಆ ತಾಯಿ ಪಾದದ ಆಭರಣಗಳು, ಅಷ್ಟು ಚೆನ್ನಾಗಿದೆ. ಜೊತೆಗೆ ಕಡಗ, ಇವನಿಗೂ ಕಾಲಿಗೆ ಕಡಗ, ಅದಕ್ಕೆ ಗೆಜ್ಜೆ, ನಂತರ ಕಾಲಿಗೆ ಉಂಗುರ ಇವನೂ ಹಾಕ್ತಾನೆ. ಅದು ಹಳೆ ಫ್ಯಾಷನ್, ಅದು ಇವಾಗ ಹೋಗ್ಬಿಟ್ಟಿದೆ. ಯಾರಾದ್ರೂ ಒಬ್ರು ಶುರು ಮಾಡಿದ್ರೆ ಎಲ್ಲರೂ ಶುರು ಮಾಡ್ಕೋಬಹುದು. ಸದ್ಯಕ್ಕೆ ಇವಾಗ ಕಿವಿಗೆ ಓಲೆ ಹಾಕ್ಕೊಳ್ಳೋದು ವೈದಿಕರಲ್ಲ, ಲೌಕಿಕರೇ ಶುರು ಮಾಡಿದ್ದಾರೆ. ಒಂದು ಕಿವಿಗೆ ಹಾಕ್ಕೊಳ್ಳೋದು ಶುರು ಮಾಡಿದ್ರು ಎಲ್ಲರೂ, ಒಂದು ಕಿವಿಗೆ ಎಲ್ಲ ಕಾಲೇಜಿಗೆಲ್ಲ ಹಾಕೊಂಡು ಹೋಗ್ತಾ ಇದ್ರು. ಇವಾಗ ಎರಡು ಕಿವಿಗೆ ಶುರು ಮಾಡಿದ್ರು, ಎರಡಕ್ಕೂ ಹಾಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ನೋಡಿದೆ, ಒಳ್ಳೆ ಒಬ್ಬ ಹುಡುಗ ಲಕ್ಷಣವಾಗಿ ಜುಟ್ಟೆಲ್ಲ ಕಟ್ ಮಾಡಿಕೊಂಡು ಉದ್ದಕ್ಕೆ ಚಂಡಿಕೆ ತರ ಕಟ್ಕೊಂಡು ಹೋಗ್ತಾ ಇದ್ದ, ಗಂಟೆ ಕಟ್ಕೊಂಡು. ಯಪ್ಪ ಅನ್ಕೊಂಡೆ, ನೋಡಿದ್ರೆ ಅವನು ಸ್ಟೈಲ್ ಅಂತದು. ಈಗ ಅವನು ಹೇಳಿ, ನಾನು ಕೇಳಿದೆ ಏನೇ ಯಾಕೆ ಹಿಂಗೆ ಇಟ್ಟಿದ್ದೀನಿ, ಅವನು ಹೇಳಿದ ಈಗ ರೀಸೆಂಟ್ ಸ್ಟೈಲ್ ಇದು, ಅದಕ್ಕೆ ನಾವು ಇದೇ ಫಾಲೋ ಆಗ್ತಾ ಇದೀವಿ, ನಾವು ಹಣಕೊಂಡು ಹಣೆ ಬರಹ ಅಂತ ಹೇಳಿದೆ. ವಿಶೇಷವಾಗಿರ್ತಕ್ಕಂಥ ಆಗಿನ ಕಾಲದಲ್ಲಿ ನಾಲ್ಕು ವರ್ಣದವರು ಶಿಖ ಇಡ್ತಾ ಇದ್ರು. ಈಗಲೂ ನೀವು ನಾರತ್ ಕಡೆ ಹೋದ್ರೆ, ಬಿಜಾಪುರ ಅಂತ ಕಡೆ ಅಥವಾ ವಿಶೇಷವಾದ ನಾರತ್ ಕಡೆ ಹೋದ್ರೆ ಪ್ರತಿಯೊಬ್ಬರು ಜುಟ್ಟಿಟ್ಟಿರ್ತಾರಲ್ಲಿ. ನೀವು ಟ್ರೈನ್ನ ಹೋಗೋಕಲ್ಲಿ ನೋಡ್ಬೋದು, ಪ್ರತಿಯೊಬ್ಬರ ತಲೆಗೂ ಜುಟ್ಟು ಕಾಣಿಸುತ್ತಲ್ಲಿ. ಆ ರೀತಿಯಲ್ಲಿ ಭಗವಂತ ವಿಶೇಷವಾಗಿ ಅಂಗುಲಿಯಕ ಹಾಕೊಂಡಿದ್ದಾನೆ. ಕುಂಕುಮಾಕ್ತ ಸುಗಂಧೇನ ಲಿಪ್ತೋರು ಬಾಹುರಂಜಿತ, ಯಾಕಿಷ್ಟು ಓದ್ತಾ ಇದ್ದಾರೆ ನೀವು ಅಂದ್ರೆ, ನಮ್ಮ ಮನಸ್ಸಿಗೆ ಶ್ರೀನಿವಾಸನ ಕಲ್ಪನೆ ಬರಬೇಕಲ್ಲ ಹೇಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏನು ಸುಗಂಧ, ಅದಕ್ಕೆ ಕುಂಕುಮ ಕೇಸರಿ ಹಾಕಿ ತೆಗೆದದ್ದು. ಎಷ್ಟಿರಬೇಕು ಕುಂಕುಮ ಕೇಸರಿ ಗಂಧಕ್ಕೆ ಹಾಕಿದ್ದು ಅಂದ್ರೆ ಹೇಳ್ತಾ ಇದ್ದಾರೆ. ಕುಂಕುಮಾಕ್ತ ಅಂದ್ರು ಕುಂಕುಮ ಭರಿತ ಅಂತೆ. ನಾವು ಇಷ್ಟು ಗಂಧ ತೆಗೆದ್ರೆ ಇಷ್ಟು ಕುಂಕುಮ ಹಾಕ್ತೀವಿ, ಹೌದಾ? ಕುಂಕುಮ ಕೇಸರಿ ತುಂಬಾ ಕಾಸ್ಟ್ಲಿ ರೀ, ಎರಡು ಎಳೆ ಹಾಕ್ರಿ ಅಂತ ಹಾಕ್ತೀವಿ. ಅಲ್ಲಲ್ಲ ನೋಡ್ರಿ, ಶ್ರೀನಿವಾಸನಿಗೆ ಶುಕ್ರವಾರ ಅಭಿಷೇಕ ಮಾಡಿದ್ರೆ ಮೈ ಒರೆಸಬೇಕು, ತಿಕ್ಕಬೇಕಾದ್ರೆ ನಾವು ವರಾಹ ಕೇಸರಿಯಿಂದ ತಿಕ್ತೀವಿ ದೇವರಿಗೆ, ಅವರು ಕುಂಕುಮ ಕೇಸರಿಯಿಂದ ತಿಕ್ತಾರ್ರಿ ಆ ಮಹಾನುಭಾವನಿಗೆ. ಏನು ಇಷ್ಟಿಷ್ಟು ಕುಂಕುಮ ಕೇಸರಿ ತಗೊಂಡು ಎರಡು ಕೈಯಿಂದ ಮೃದುವಾಗಿ ತಿಕ್ತಾರೆ, ಎಲ್ಲಿ ಸೌದು ಹೋಗ್ತಾನೋ ಅಂತ, ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಆತನ್ನ. ಆ ರೀತಿಯಲ್ಲಿ ಒಳ್ಳೆ ಕುಂಕುಮ ಕೇಸರಿ ಬೆರೆಸಿದ ಗಂಧ ನೋಡಿ. ನೀವು ಸಾಮಾನ್ಯ ದರ್ಶನ ಮಾಡಿಕೊಂಡ ಅಷ್ಟಿರಲ್ಲ, VIP ದರ್ಶನ ಅಂತ ಇರುತ್ತಲ್ಲ ಅಲ್ಲಿ ಹೋಗಿ, ಮತ್ತು VIP ದರ್ಶನ ಆದರೂ ಹಾಗೆ ತಳೆಬಿಡ್ತಾರೆ. VIP ದರ್ಶನ ಹೇಗೆ, VIP ಜೊತೆಗೆ ಹೋಗ್ಬೇಕು ನೀವು. ಯಾರು ನಿಮಗೆ ರೆಕಮೆಂಡ್ ಮಾಡಿರ್ತಾರೋ, ಹೈ ಪೋಸ್ಟಲ್ ಇರ್ತಾರಲ್ಲ, ಅವರ ಜೊತೆಗೆ ನೀವು ಹೋದರೆ ಅವರು ನಿಮ್ಮನ್ನ ಕರಕೊಂಡು ಹೋದಾಗ ಹೀಗೆ ಬರ್ತೀರಲ್ಲ, ಏನು ವಿಶೇಷವಾಗಿ ವಿಮಾನ ಶ್ರೀನಿವಾಸ ದೇವರ ದರ್ಶನ ಮಾಡ್ತೀರಾ, ಅಲ್ಲಿಂದ ಮುಂದಕ್ಕೆ ಚೂರು ಬಂದಾಗ ಅಲ್ಲೆಲ್ಲರೂ ಒಳಕ್ಕೆ ಒಂದು ರೂಮ್ನಾಗ ಹೋಗಿ ಬರ್ತಿರ್ತಾರೆ, ಹೋಗಿ ಬರ್ತಿರ್ತಾರೆ ನರಸಿಂಹದೇವ್ರ ಮುಂದೆ ಈಚೆಕಡೆ ಏನಿದೆ ಅಂತ. ಅಲ್ಲಿ ಕರ್ಕೊಂಡು ಹೋದರೆ ಶ್ರೀನಿವಾಸ ದೇವರ ಕಲ್ಯಾಣ ಮಾಡಿದ ಮಂತ್ರಾಕ್ಷತೆ, ಜೊತೆಗೆ ಶ್ರೀನಿವಾಸ ದೇವರಿಗೆ ಅಭಿಷೇಕದ ದಿವಸ ಒರೆಸಿದ ವಸ್ತ್ರ ಇರುತ್ತೆ. ಆ ವಸ್ತ್ರ ನಾವಲ್ಲಿ ಹೋಗೋದ್ರೊಳಗೆ ಏನಾಗ್ತಾ ಇದೆ ಏನೊಂದು ಗೊತ್ತಾಗಲ್ಲ. ಬಂದ ಕೂಡಲೇ ಅಲ್ಲಿ ಅರ್ಚಕರು ಆ ವಸ್ತ್ರ ಮುಖಕ್ಕೆ ಪಾಟ್ ಅಂತ ಹೇಳಿಬಿಡ್ತಾರೆ. ಆ ಉಸಿರು ತಗೊಳ್ರಿ ಅಂತಾರೆ. ಘಂ ಅಂತ ವಾಸನೆ ಏನಿದು ಅಂದ್ರೆ ಶ್ರೀನಿವಾಸ ದೇವರು ಒರೆಸಿದ ವಸ್ತ್ರ. ಎಷ್ಟು ಘಮ್ ವಸ್ತ್ರವೇ ಹಾಗಿದ್ರೆ ಇನ್ನೆಂಗಿರ್ಬೇಕು, ದೇವರು ಹಚ್ಚಿದ ಇದೆಲ್ಲ. ನಂತರ ವಿಶೇಷವಾಗಿ ತೀರ್ಥ ಅಲ್ಲೇ ಕೊಡ್ತಾರೆ, ಅದ್ಭುತವಾದ ತೀರ್ಥ ಇರುತ್ತೆ. ಆ ರೀತಿಯಲ್ಲಿ ವಿಶೇಷವಾಗಿ ಇವರು ಮಾಡಿದ್ದೆ ಹೀಗಿದ್ರೆ ಅವನು ಹಚ್ಚಿಕೊಂಡ ಗಂಧ ಹೇಗಿರಬೇಕು. ನಂತರ ಏನು ಕೈಗೆ ವಿಶೇಷವಾಗಿರ್ತಕ್ಕಂಥ ಎದೆಗೆ ಎಲ್ಲ ಹಚ್ಚಿಕೊಂಡ್ಬಿಟ್ಟಿದ್ದಾನೆ. ಕಬರೀಕೃತ ಕೇಶೇಶು ರಕ್ತವಸ್ತ್ರಂ ಸುವೆಷ್ಟಚ, ಒಳ್ಳೆ ಜುಟ್ಟೆಲ್ಲ ಕಟ್ಟಿದ್ದಾನೆ, ಶಿಖಾ ಕಟ್ಟಿದ್ದಾನೆ. ಕಟ್ಟಿದ ಶಿಖೆಗೆ ಇಲ್ಲಿಂದ ಸೇರಿಕೊಂಡು ಕೆಂಪು ರುಮಾಲನ್ನ ಸುತ್ತಿದ್ದಾನೆ. ಅಂದ್ರೆ ಬೇಟೆಗಾರ ಕಟ್ತಾರಲ್ಲ ಆ ಥರ ಕಟ್ಟಿಕೊಂಡು ಹೋಗ್ತಾ ಇದ್ದಾನೆ. ನಂತರ ಲಂಬಿತೈಹಿ ಪುಷ್ಪಜಾಲೈಶ್ಚ ಸ್ಕಂಧಗೈ ಪರಿಭೂಷಿತ, ಒಳ್ಳೆ ಒಳ್ಳೆ ಹೂವಿನ ಹಾರಗಳು ಕೊರಳಲ್ಲಿ ಹಾಕ್ಕೊಂಡಿದ್ದಾನೆ. ಕಾಲು ಪರ್ಯಂತ ಮೊಣಕಾಲು ಪರ್ಯಂತ ಜೋತು ಬಿದ್ದಿವೆ. ನಾವು ಹೂವಿನ ಹಾರ ತಗೊಂತೀವಿ, ಅಯ್ಯೋ ರಾಮ. ಒಂದು ಹೂವು ಚಾಮರಾಜಪೇಟೆಯಲ್ಲಿದ್ದರೆ, ಒಂದು ಹೂವು JP ನಗರದಲ್ಲಿ ಇದ್ದಂಗೆ, ಹಾಗೆ ದೂರ 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 ಕಟ್ಟಿರ್ತಾರೆ. ಹಾಗಲ್ಲ, ತೋಮಾಲೆ ದೇವರು ಕಟ್ಟಬೇಕು. ಅಂತ ತೋಮಾಲೆ ಹಾಕಿದರೆ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ, ಒಳ್ಳೆ ಸುಗಂಧ ಭರಿತವಾಗಿರಬೇಕು. ಹೂವು ಸುನ್ನಿತ ಆಗಿರಬೇಕು, ಸ್ಮೂತ್ ಆಗಿರಬೇಕು. ಅವಾಗ ಹಾಕ್ಕೊಂಡ್ರು ನಮಗೆ ನೋವಾಗಲ್ಲ. ಮಾಮೂಲಾಗಿ ಮದುವೆ ಕಾಲಕ್ಕೆಲ್ಲ ಹಾಕ್ತಿರ್ತಾರೆ ಈ ಹೂವಿನ ಹಾರಗಳು, ಅದು ಹಾಕ್ಕೊಂಡ್ರೆ ಅದು ಕೊರಡು 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 ಇರುತ್ತೆ. ಹಾಕಿದ್ರೆ ಕುತ್ತಿಗೆಲ್ಲ ಚುಚ್ತಾ ಇರುತ್ತೆ, ಯಾಕಾದ್ರೂ ಹಾಕ್ಕೊಂಡು ವಾ ಅಂತಿರತ್ತಲ್ಲಿ. ಹೌದಾ, ಅದೇ ತರ ಆಗಿರಬಾರ್ದಂತೆ. ಎಲ್ಲ ಪುಷ್ಪಗಳನ್ನ ಹಾಕೊಂಡಿದ್ದಾನೆ. ಅಂತಾರ ಅವನ್ ಚಪ್ಪಲಿ ನೋಡ್ರಿ, ಸುವರ್ಣ ರತ್ನ ಸಂಬದ್ಧ ಪಾದುಕ ಗೂಹಿತ ಅಂಗ್ರಿತ, ಒಳ್ಳೆ ಬಂಗಾರ ರತ್ನ, ಬಂಗಾರದ ಪಾದುಕೆ, ಅದಕ್ಕೆ ರತ್ನಗಳನ್ನ ಕೆತ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ಬೇಕಾ. ವಾದಿರಾಜರ ಪಾದುಕೆ ನೋಡಿ, ಬಂಗಾರದ ಪಾದುಕೆ, ಪಾದುಕೆ ಬಂಗಾರದ ಎಲ್ಲ ಹಾಕಿದ್ದಾರೆ, ಮೇಲೆ ರತ್ನದ್ದೆಲ್ಲ ಇರುತ್ತೆ. ಆ ಹೇಳ್ತಾ ಇದ್ದಾರೆ, ಧನುರ್ಬಾಣ ಆ ಪಾದುಕೆಯಲ್ಲಿ ತನ್ನ ಕಾಲಿಟ್ಟಿದ್ದಾನಂತೆ. ವೇದಗಳೇ ಪಾದುಕೆ, ಅಲ್ಲಿ ತನ್ನ ಪಾದಗಳನ್ನು ಇಟ್ಟಿದ್ದಾನೆ. ಧನುರ್ಬಾಣಧರ ಶ್ರೀಮಾನ್ ಸಾಕ್ಷಾನ್ ಮನ್ಮಥ ಮನ್ಮಥ, ಧನುಸ್ಸು ಬಾಣ ಹಿಡ್ಕೊಂಡಿದ್ದಾನಂತೆ. ನೋಡ್ಲಿಕ್ಕೆ ಹೇಗಿದ್ದಾನಪ್ಪ ಮಹಾರಾಯ ಅಂದ್ರೆ ಹೇಳ್ತಾ ಇದ್ದಾರೆ, ಮನ್ಮಥನಿಗೆ ಮನ್ಮಥ ಅಂದ್ರೆ ಮನ್ಮಥರಿಗೆ ಮನ್ಮಥ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಎಲ್ಲರ ಮನಸ್ಸನ್ನ ಮಥನ ಮಾಡುವವರು. ಒಂದು ವೇಳೆ ಮನ್ಮಥ ನಮ್ಮ ಎದುರಿಗೆ ಬಂದು ನಿಂತದ್ದೇ ಆದರೆ, ಹೆಣ್ಣಲ್ಲ ಗಂಡಸರೇ ಹೀಗೆ ನಿಂತು ಬಿಡಬೇಕು, ಅಷ್ಟು ಸುಂದರ ಆಗಿರ್ತಾರಂತೆ. ಮನಸ್ಸನ್ನ ಕಲಿಕೆ ಹಾಕ್ಬಿಡ್ತಾರೆ, ಯಪ್ಪ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಹಾಗೆ ಸ್ತನ್ ಸ್ತನ್ನಾಗಿ ನಿಲ್ಲೋದು ಅಂದ್ರೆ ಅಷ್ಟು ಶಬ್ದ ಸರಿಗಿಲ್ಲ, ಅಸ್ಟಾನಿಶ್ ಅಂತ ಹೇಳ್ತಾರಲ್ಲ, ಹಾ ಅಂತ ಆ ಥರ ನಿಂತು ಬಿಡ್ತಾರಂತೆ. ಆ ಸ್ಥಿತಿ ಮನ್ಮಥರಿಗಾಗುತ್ತೆ ದೇವರನ್ನ ಕಂಡಾಗ. ಯಪ್ಪ ಇದು ನಾನು ಅಸಲು ಕೆಲಸಕ್ಕೆ ಬರಲ್ಲ, ಸೌಂದರ್ಯ ಅಂದ್ರೆ ಹೀಗಿರಬೇಕು ಅಂತ. ಅಂಥ ಸಾಕ್ಷಾನ್ ಮನ್ಮಥ ಮನ್ಮಥ ಏವಂ ಮನೋಹರಂ ರೂಪಂ ಧೃತ್ವಾ ಶ್ರೀ ವೆಂಕಟೇಶ್ವರ, ಮನೋಹರವಾದ ರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಅದಕ್ಕೆ ಅವನ ಹೆಸರು ಮನೋಹರ, ನಮ್ಮ ಮನಸ್ಸನ್ನ ಹರಣ ಮಾಡಿಬಿಡ್ತಾನೆ, ಅದಕ್ಕೆ ಅವನ ಹೆಸರು ಮನೋಹರ ಅಂದ್ರು. ಅಲ್ಲ, ಇಂಥ ರೂಪ ಎಲ್ಲಾದಿದ್ರೆ ಹೇಳಿ ಸ್ವಲ್ಪ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳ್ತೀರಾ, ಈಗಲೇ ಹೋಗಿ ಬರ್ಬೋದು. ಎಲ್ಲಿಗೆ? ಸುಧಾ ಕ್ಷೇತ್ರದ ಹತ್ತಿರ, ಮಂಜುಗುಣಿ ಅಂತ ಕ್ಷೇತ್ರ, ಅಲ್ಲಿ ಹೀಗೆ ಇದ್ದಾನೆ. ಕಾಲಿಗೆ ಪಾದುಕೆ ಇದೆ, ಒಂದು ಕಾಲು ಮುಂದಕ್ಕಿಟ್ಟಿದ್ದಾನೆ, ಒಂದು ಕಾಲು ಹಿಂದಕ್ಕಿದೆ. ಬಾಣ ಬಿಲ್ಲು ತಳಗೆ ಬಟ್ಟೆ ಸಹಿತವಾಗಿ ವಿಗ್ರಹದಲ್ಲಿ ಇದೆ. ಮತ್ತು ಇಷ್ಟೇ ಮೂರ್ತಿ, ಯಪ್ಪ ಏನ್ ಚೆನ್ನಾಗಿದ್ದಾನೆ ಶ್ರೀನಿವಾಸ. ಅವನಿಗೆ ಎಷ್ಟು ದೊಡ್ಡ ಗುಡಿ, ಆ ರಥ ಎಷ್ಟು ದೊಡ್ಡದು, ಸರೋವರ ಎಷ್ಟು ದೊಡ್ಡದು, ಯಪ್ಪ ಅಲ್ಲಿ ಅಷ್ಟೇ ದೊಡ್ಡ ಭೂತರಾಜರ ವಿಶೇಷ ಸನ್ನಿಧಾನ, ಎಲ್ಲವೂ ವಿಶೇಷ ರಮಣೀಯವಾಗಿದೆ. ನಂತರ ಹೇಳ್ತಾ ಬರುತ್ತಾರೆ, ಆ ಸರಿ ದೇವರನ್ನ ವರ್ಣನೆ ಮಾಡಿದ್ರಿ, ಆತ ಕೊಡೋ ಕುದುರೆಯನ್ನು ಸ್ವಲ್ಪ ಹೇಳ್ರಿ, ನಮ್ಗೆ ಬೇಕಾದವರಲ್ಲ ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಹಯಂ ರತ್ನ ಸಮಾಕೀರ್ಣೈಹಿ ಉಪಬರ್ಹೈಃ ವಿಭೂಷಿತಂ ಸುವರ್ಣ ತಿಲಕಾಯುಕ್ತಂ ವಾಯುವೇಗಂ ಮನೋಜವಂ. ವಿಶೇಷವಾಗಿರ್ತಕ್ಕಂಥ ಕುದುರೆ ಹೇಗಿದೆ ಹೇಳ್ತಾ ಇದ್ದಾರೆ, ರತ್ನದಿಂದ ಕೂಡಿದ ಜೀನ್ ಹಾಕಿದ್ದಾರಂತೆ, ನಂತರ ಬಂಗಾರದ ತಿಲಕ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ರಿ. ಕುದುರೆ ಬಿಳಿ ಇದ್ರೆ ಬಂಗಾರದ ತಿಲಕ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ರೆ, ಕುದುರೆ ನೀಲಿ ಬಣ್ಣದ್ದು, ನೀಲಿ ಬಣ್ಣ ಕುದುರೆ ನೋಡಿದಿರೇನ್ರಿ ಹೇಳ್ತಾರೆ. ನೀಲವರ್ಣಂ ಪಾಂಡುಪಾದಂ ಹಸ್ತ ಪಂಚದಶೋನ್ನತಂ, ನೀಲಿ ಕುದುರೆ ಪಾದಗಳೆಲ್ಲ ಬಿಳಿಯಂತೆ. ನೀಲಿ ಕುದುರೆಗೆ ಬಂಗಾರ ತಿಲಕ ಇಟ್ಟರೆ ಹೇಗೆ ಹೊಳಿಬೇಕು ರೀ, ಆಪೋಸಿಟ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ. ನಂತರ 15 ಮೊಳದ ಎತ್ತರ ಅಂತೆ, ಕುದುರೆ ಅಷ್ಟು ಎತ್ತರ ಇದ್ರೆ ಕೂತವರು ಎಷ್ಟು ಎತ್ತರ ಇರಬೇಕು ರೀ ದೇವರು. ಅದಕ್ಕೆ ದೇವ ಮಣಿ ಮೊದಲಾದಂತಹ ಕುದುರೆಗಳಿಗಿರಬೇಕಾದ ಲಕ್ಷಣಗಳಿಂದ ಕೂಡಿದೆ. ವಾಯುವೇಗಂ, ವಾಯುದೇವರೇ ಅಲ್ಲ, ವಾಯುವೇಗದಿಂದ ಹೋಗ್ತಾ ಇದ್ದಾರೆ, ಮನೋಜವ ಮನೋವೇಗದಿಂದ ಹೋಗ್ಬಿಡ್ತಾ ಇದ್ದಾರೆ ಅವರು. ಅಂಥ ಕುದುರೆಯನ್ನ ಏರಿ ಸ್ವಾಮಿ ಬೆಟ್ಟ ಇಳಿದು ಬರ್ತಾ ಇದ್ದಾನೆ ನೋಡಿ. ಬೆಟ್ಟ ಇಳಿಯೋದು ಕಷ್ಟ ಕುದುರೆ ಮೇಲೆ, ಬೆಟ್ಟ ಕುದುರೆ ಮೇಲೆ ಇಳಿದು ಬರ್ತಾ ಇದ್ದಾನೆ, ಬೇಟೆಗೆ ಬರ್ತಾ ಇದ್ದಾನೆ. ನಾನಾ ರೀತಿಯಾದ ದೈತ್ಯರೆಲ್ಲ ತಿರುಗ್ತಾ ಇದ್ರು ಮೃಗಗಳ ರೂಪದಲ್ಲಿ, ಎಲ್ಲರನ್ನ ಬೇಟೆ ಆಡ್ತಾ ಇದ್ದಾನೆ. ಕೊನೆಗೆ ತತ್ರೈಕಂ ಹಸ್ತಿನಂ ದೃಷ್ಟವಾ ಮದಮತ್ತಂಬನೇಚರಂ, ಮದದಿಂದ ತಿರುಗಾಡ್ತಾ ಇರತಕ್ಕಂಥ ಒಂದು ಆನೆಯನ್ನು ನೋಡಿ ಅದರ ಹಿಂದೆ ಬಿದ್ದ ಸ್ವಾಮಿ. ಅವಾಗ ವಿಶೇಷವಾಗಿ ದೇವರಿಗೆ ಹೆದರಿಕೊಂಡು ಅದು ದೂರ ಹೋಯಿತು. ಎಷ್ಟು 1.5 ಯೋಜನ ದೂರ ಹೋಯಿತು. ಅಲ್ಲಿ ಹೋದ್ಮೇಲೆ ಹಿಂದಕ್ಕೆ ತಿರುಗಿ ಕೆಳಗೆ ಬಿದ್ದು ಸೊಂಡಿಲು ಎತ್ತಿ ಗರ್ಜನೆ ಮಾಡುತ್ತಾ ನಮಸ್ಕಾರ ಮಾಡಿ ಹೊರಟು ಹೋಯಿತು. ಆಗ ಯದಾಗತಸ್ತದಾ ಕನ್ಯಾ ದೃಷ್ಟಿ ಮಾರ್ಗ ಉಪಾಗತಾ, ಯಾವಾಗಾದ್ರೆ ವಿಶೇಷವಾಗಿ ಆನೆ ಹೊರಟು ಹೋಯಿತು, ದೇವರ ಕಣ್ಣಿಗೆ ಕನ್ಯಕೆಯರು ಕಾಣಿಸಿದರು. ಅಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಶ್ರೀನಿವಾಸ ಕಲ್ಯಾಣ, ಅತ್ಯದ್ಭುತ ಅತ್ಯದ್ಭುತ ಅತ್ಯದ್ಭುತ. ಏನ್ರಿ ಅದು ವರ್ಷ ವರ್ಷ ಕೇಳ್ತಾ ಇದೀವಲ್ಲ, ಏನ್ ಅದ್ಭುತ ಇದೆ. ಏನೋ ಮದುವೆ ಕಾಲಕ್ಕೆ ಚೂರೇನೋ ಆತನ ಆಕ್ಷನ್ಸ್ ಎಲ್ಲ ಮಾಡ್ತಾನೆ, ತನ್ನ ಕಣ್ಣೀರು ಬ್ರಹ್ಮದೇವ್ರ ಕೈಯನ್ನು ಒರೆಸ್ಕೊಂಡ, ತಾನ ಆತನ ಕೈ ಇದೇನೋ ಸ್ವಲ್ಪ ಮಾಡ್ತಾನೆ ನಕ್ಕೊಂತೀವಿ. ಆದ್ಮೇಲೆ ಮದುವೆ ಕಾಲಕ್ಕೇನೋ ಅವ್ರು ಇವ್ರು ಜಗಳ ಆಡಿದ್ರು ಹಾಗೆ, ಏನು ಏನಿದೆ ಅಂತ ಸ್ಪೆಷಾಲಿಟಿ ಏನಿದೆ ವರ್ಷ ವರ್ಷ ಕೇಳ್ತೀವಲ್ಲ. ಅದಕ್ಕೆ ಹೇಳಿದ್ರು ಜ್ಞಾನಿನಾಂ ಜ್ಞಾನ ಸಾಧನಂ, ಜ್ಞಾನ ಬೇಕಾದವರಿಗೆ ಅದ್ಭುತ ಜ್ಞಾನ ಕೊಡುತ್ತೆ ಅಂದರು. ಹಾ ಶ್ರೀನಿವಾಸ ಕಲ್ಯಾಣ ಹೌದ್ ತಾನೆ. ಈ ಶ್ರೀನಿವಾಸ ಕಲ್ಯಾಣ ಅಂದರೆ ಹೇಗೆ? ಅದಕ್ಕೆ ಹೇಳ್ತಾರೆ ಕುಂಡಲಿನಿ ಸಾಧನವೇ ಶ್ರೀನಿವಾಸ ಕಲ್ಯಾಣ. ದೇವರೆಲ್ಲಿದ್ದಾನೆ ಅಂತ ಪ್ರಶ್ನೆ ಹೋಗ್ತಾನೆ. ನಾವು ಸಾಧನೆ ಮಾಡಬೇಕು. ಇದನ್ನೇ ನಮ್ಮ ಶೇಷದಾಸರು ಮಕಸುಳಾದಿಯಲ್ಲಿ ಸೂಕ್ಷ್ಮವಾಗಿ ಹೇಳಿ ಸುಮ್ಮನೆ ಬಿಡ್ತಾರೆ. ಇದು ಒಳಗೆ ಗುಟ್ಟಾಗಿ ಹೇಳಬೇಕು ಅಂತ ಮೇಲೆ ಎಲ್ಲ ಪರಿಚಯ ಮಾಡಿಕೊಡ್ತಾರೆ, ಒಳಗಿಂದ ಗುಟ್ಟಾಗಿ ಹೇಳಲ್ಲ ಹೌದಲ್ವೋ. ಅದನ್ನು ಹೇಳ್ತಾ ಇದ್ದಾರೆ. ಏನು ಕೆಳಗೆ ಮೂಲಾಧಾರದಲ್ಲಿ ಅಲ್ಲಿ ಒಂದು ಸರ್ಪ ಕೂತಿದೆ. ಅದೇನ್ರಿ ನಮ್ಮ ಮನೆಗೆ ಹಾವು ಬಂದ್ರೆ ಹೆದರ್ತೀವಿ, ನಮ್ಮ ಬುಡದಲ್ಲಿ ಕೂತಿದೆ. ಹೌದ್ರಿ ನಿಮ್ಮ ಬುಡದಲ್ಲಿ, ನಿಮ್ಮ ಶರೀರದಲ್ಲೇ ಮೂಲಾಧಾರದಲ್ಲೇ ಸರ್ಪವಿದೆ. ಅಲ್ಲಿ ವಿಶೇಷವಾಗಿ ಸಂಕರ್ಷಣ ನಾಮಕ ಭಗವಂತ ಇದ್ದಾನೆ, 3.5 ಸುತ್ತು ಹಾಕಿ ಮಲಗಿದೆ. ಆ ಹಾವು ಎದ್ದು ಮೇಲಕ್ಕೆ ಹೊರಡೋದೇ ಸಾಧನೆ, ನಮ್ಗೆ ಗೊತ್ತೇ ಇಲ್ಲ. ದಾಸರು ಹೇಳ್ತಾರೆ ಕಣ್ಣಿನೊಳಗೆ ನೋಡೋ ಹರಿಯ, ಹೇಳ್ತಾರೆ ಏರೋ 7 ಕಮಲವ ಏರೋ ಅಂತ ಹೇಳ್ತಾರೆ. ಏನು ಹೇಳ್ತಾರೋ ನಮ್ಗೇನು ಗೊತ್ತು. ಅದಕ್ಕೆ ನಾವು ಹಾಡು ಹೇಳಿದ್ದೆ ಕಣ್ಣಿನೊಳಗೆ ನೋಡು ಹರಿಯೋ ಅಂತ ಹೇಳಿ, ಈ ಪಕ್ಕವಾದಿದವರು ಆ ಪಕ್ಕವಾದಿದವರು ಅವ್ರನ್ನ ನೋಡಿ ಇವರನ್ನ ನೋಡಿ ಪುಸ್ತಕ ನೋಡಿ ತಪ್ಪು ತಪ್ಪು ಹೇಳ್ತಾ ಅದರ ರಾಗ ಅರ್ಧಂಬರ್ಧ ಅದನ್ನ ಖೂನಿ ಮಾಡಿಬಿಟ್ಟು ಏ ಅದ್ಭುತವಾಗಿ ಹೇಳ್ತಿರ್ತೀವಿ. ಅರ್ಥ ಎಲ್ಲೋ ಗಾಳಿಯಲ್ಲಿ ಕಲ್ತೋಗಿರುತ್ತೆ ಅಲ್ವೇ. ನಮ್ಮನೆ ಬರಕ್ಕೆ ಈ ಒಳ್ಳೆ ಒಳ್ಳೆ ಸಾಧನೆ ಮಾಡುವಂತಹ ಹಾಡುಗಳೇ. ಯಾಕೆ ಪಾಪ ಕೊಟ್ಟೋಗಿದ್ದಾರೆ ಅವರು, ಸರಿ ಯಾವಾಗಾದ್ರೂ ಇವರಿಗೆ ಬಾಕ್ಸ್ ಥರ ಓಪನ್ ಆಗಲಿ ಅಂತ ಹೇಳ್ತಾರೆ. ಆ ನಾವು ಮಾಡುವ ಸಾಧನೆ ಎಲ್ಲ ಅದರಿಂದ ಪ್ರೀತನಾಗಿ ಮೂಲಾಧಾರದಲ್ಲಿರತಕ್ಕ ಭಗವಂತ ಎದ್ದು ಹೊರಡುತ್ತಾನೆ. ಸರ್ಪಾಕೃತಿಯಲ್ಲಿರೋ ಭಗವಂತ ಎದ್ದು ಹೊರಡುತ್ತಾನೆ. ಎಲ್ಲಿಗೆ ಹೊರಡೋದು ಅಂದರೆ ಸಹಸ್ರಾರಕ್ಕೆ ಸೇರಿದರೆ ಅದ್ಭುತವಾಗಿರತಕ್ಕಂಥ ಪರೋಕ್ಷ ಜ್ಞಾನ ಆಗುತ್ತೆ. ಹೌದಾ? ಆ ಅಲ್ಲಿರತಕ್ಕ ಭಗವಂತ ಹೊರಟು ಹೃದಯ ಸ್ಥಾನಕ್ಕೆ ಬಂದು ಅಲ್ಲಿಂದ ಪುನಃ ಇಲ್ಲಿಗೆ ಬರಬೇಕು. ಅದಕ್ಕೆ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ಮೂಲಾಧಾರದಲ್ಲಿರತಕ್ಕಂಥ ಭಗವಂತ. ಸರಿ, ಸ್ವಲ್ಪ ಟೈಮ್ ತಗೊಳ್ತೇನೆ, 5 ನಿಮಿಷ ಮತ್ತೆ ನಿಲ್ಲಿಸ್ತೇನೆ. ಶ್ರೀನಿವಾಸ ಎಲ್ಲಿಗೆ ಬಂದ? ಭೂಮಿಗೆ ಬಂದ. ಭೂಮಿಗೆ ಬಂದು ಎಲ್ಲಿ ಮಲಗಿದ? ಹುತ್ತಲ್ಲಿ ಮಲಗಿದ. ಹುತ್ತಾನೆ. ಅದಕ್ಕೆ ದೇವ ಈ ಭೂಮಿಗೆ ಬಂದು, ಈ ಶರೀರವೆಂಬ ಭೂಮಿಗೆ ಬಂದು ಎಲ್ಲಿ ಮಲಗಿದ? ಹುತ್ತಲ್ಲಿ ಮಲಗಿದ. ಹುತ್ತು ಯಾವುದು? ನಮ್ಮ ಮೂಲ ಆಧಾರ, ನಾಭಿಯ ಕೆಳಗೆ ಅಲ್ಲಿ ಮಲಗಿದ. ನಂತರ ಎಷ್ಟು ಕಾಲ ಮಲಗಿದ? 10,000 ವರ್ಷಗಳ ಕಾಲ. ನಮ್ದೆಷ್ಟು? 100 ವರ್ಷದ್ದು. ಅದರೊಳಗೆ ಸ್ವಾಮಿ ಏಳಬೇಕು. ಹೌದಾನೆ? ಆತ ಎದ್ದು ಎಲ್ಲಿ ವರಾಹನ ದರ್ಶನ ಆಗಬೇಕಲ್ವಾ? ವರಾಹ ಎಲ್ಲಿ? ವಿಶೇಷವಾಗಿರತಕ್ಕಂಥ ನಾಡಿಗಳಲ್ಲೇ ವರಾಹ, ಇಬ್ಬರ ಸಂವಾದ ಆಗುತ್ತೆ. ನಂತರ ಇರಲಿಕ್ಕೆ ಜಾಗ, ಅಲ್ಲಿಂದ ಸ್ವಾಮಿ ಬೇಟೆಗೆ ಹೊರಡೋದು. ಹೌದಲ್ವೋ? ಬೇಟೆಗೆ ಹೊರಡೋದು ಅಂತ ಹೇಳಿದರೆ ಸ್ವಾಮಿ ನಮ್ಮ ಶರೀರದಲ್ಲಿರತಕ್ಕ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಸ್ವಾಮಿ ನೀನೇ ಕುಂಡಲಿ ಜಾಗರಣೆ ಆಗದಿದ್ದರೆ ಸಾಧನೆ ಇಲ್ಲ, ಇದು ನಮ್ಗೆ ಗೊತ್ತೇ ಇಲ್ಲ. ಯಾವಾಗೂ ಚರ್ಚೆ ಚರ್ಚೆ ಚರ್ಚೆ, ತವಡು ಕೊಟ್ಟಿದ್ದಂತೆ ಮಾಡಿದ್ದೇ ಮಾಡಿದ್ದು. ಆ ಸರಿ, ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ಅಲ್ಲಿರುವಂತಹ ಸ್ವಾಮಿ ಈ ಸುಂದರ ರೂಪವನ್ನ ಧಾರಣೆ ಮಾಡಿಕೊಂಡು ಬೇಟೆಗೆ ಹೊರಡುತ್ತಾನೆ. ಯಾವ ಬೇಟೆಗೆ ಅಂದರೆ ನಮ್ಮಲ್ಲಿರತಕ್ಕಂಥ ನಾನಾ ಮೃಗಗಳು, ನಾನಾ ದೋಷಗಳು, ಮೃಗಗಳು, ಅವುಗಳನ್ನು ಕೊಲ್ತಾ ಮದಿಸಿದ ಯಾವುದು? ಅಹಂಕಾರ. ಅದರ ಹಿಂದೆ ಬೀಳುತ್ತಾನೆ. ಯಾವಾಗಾದರೆ ನಮ್ಮೊಳಗಿರತಕ್ಕಂಥ ಅಹಂಕಾರ ಅಳಗಿ ಹೋಗುತ್ತೋ, ಅಯ್ಯ ನೀನೇ ಅಂತ ಜೀವನಿಗೆ ಶರಣಾಗತಿ ಬರುತ್ತೋ, ಆವಾಗ ದೇವರ ಕಣ್ಣಿಗೆ ಕನ್ಯಕೆಯರು ಬೀಳುತ್ತಾರೆ. ಯಾರು ಕನ್ಯಕೆಯರು ಅಂದರೆ ಪದ್ಮಾವತಿ, ಆಕೆಯ ಸಖಿಯರು. ಪದ್ಮಾವತಿ ಅಂದರೆ ಯಾರು ಅಂದರೆ ಬುದ್ಧಿ, ಬುದ್ಧಿಗೆ ಅಭಿಮಾನಿನಿ ಪದ್ಮಾವತಿ. ಆಕೆಯ ಸಖಿಯರು ಅಂದರೆ ಒಳ್ಳೆ ಒಳ್ಳೆ ಆಲೋಚನೆಗಳು, ಭಗವಂತನ ಕುರಿತಾದ ಚಿಂತನೆಗಳು. ಅಂದರೆ ದೇವರಿಗೆ ನಾವು ಮಾಡುವ ಆಲೋಚನೆ, ಆ ವಿಶೇಷವಾದ ಚಿಂತನೆಗಳು ದೇವರಿಗೆ ತಲುಪುತ್ತೆ, ಅಲ್ಲಿಗೆ ದೇವರು ಬರ್ತಾರೆ. ವನದಲ್ಲಿರತಕ್ಕಂಥ ಪದ್ಮಾವತಿ ಹತ್ತಿರ ದೇವರು ಬರೋದು ಅಂದರೆ ಇದು. ನಂತರ ಆ ದೇವರು ಬಂದಾಗ ನಮ್ಮ ಬುದ್ಧಿ ದೇವರನ್ನ ಅಷ್ಟು ಬೇಗ ಸ್ವೀಕಾರ ಮಾಡಲ್ಲ. ಅದಕ್ಕೆ ಕಲ್ಲಿಂದ ಪೆಟ್ಟು ಹೊಡೆದಂತೆ ನಮ್ಮ ಬುದ್ಧಿ ಪ್ರವೃತ್ತಿ ಮಾಡುತ್ತೆ. ಆವಾಗ ದೇವರು ಪುನಃ ಹೋಗಿ ಮಲಗ್ತಾನೆ ಹುತ್ತಿನಲ್ಲಿ. ಆಗ ನಮಗೆ ವಿಶೇಷವಾಗಿ ಉಪಕಾರ ಮಾಡುವ ವಕುಲಾದೇವಿ ನಮ್ಮ ಶರೀರದಲ್ಲಿದ್ದಾಳೆ. ಆಕೆ ಶ್ರೀನಿವಾಸನ ಕೇಳಿ ನಮ್ಮ ಬುದ್ಧಿ ಜೊತೆಗೆ ದೇವರ ಮದುವೆ, ಅಂದರೆ ದೇವರು ನಮ್ಮ ಬುದ್ಧಿಯನ್ನ ಅಂದರೆ ಪರಿಗ್ರಹ ಮಾಡಬೇಕು ಪದ್ಮಾವತಿಯನ್ನ. ಅದಕ್ಕೆ ಆಕೆ ಹೊರಡುತ್ತಾಳೆ. ಆವಾಗ ದೇವತೆಗಳೆಲ್ಲ ಬರ್ತಾರೆ. ಎಲ್ಲಾ ದೇವತೆಗಳು ಮೂಲಾಧಾರದಿಂದ ಭಗವಂತನನ್ನ ಕರ್ಕೊಂಡು ಹೊರಟಾಗ ಎಲ್ಲರಿಗೆ ಮದುವೆ. ಶ್ರೀನಿವಾಸನದ್ದು ಎಲ್ಲಿ ಅಂದರೆ ಆಕಾಶರಾಜನ ಪಟ್ಟದಲ್ಲಿ. ಎಲ್ಲಿ ಆಕಾಶ ಅಂದರೆ ಹೃದಯ ಸ್ಥಾನ. ಆಕಾಶ ರಾಜ ಯಾರು? ಇಂದ್ರದೇವರು. ಅವರ ಪಟ್ಟಣ. ಆ ಪಟ್ಟಣದಲ್ಲಿ ದೇವರ ಮದುವೆ ಆಗುತ್ತೆ. ನಂತರ ಸ್ವಾಮಿ ಎಲ್ಲರಿಗೆ ಅನುಗ್ರಹ ಮಾಡಿ ಎಲ್ಲಿಗೆ ಹೊರಡುತ್ತಾನೆ? ಎಲ್ಲರಿಂದ ಕೂಡಿಕೊಂಡು ವೈಕುಂಠಕ್ಕೆ, ಇಲ್ಲಿಗೆ ಹೊರಡುತ್ತಾನೆ. ಅಷ್ಟೇ ತಾನೆ, ಇದೇ ಶ್ರೀನಿವಾಸ ಕಲ್ಯಾಣ. ಇಷ್ಟು ಒಳಗ್ ಕೂತಿದೆ. ಅದಕ್ಕೆ ನಾವು ವರ್ಷೇ ವರ್ಷೇ ಕೇಳುವಂತಹ ಈ ಶ್ರೀನಿವಾಸ ಕಲ್ಯಾಣ ಏನಿದೆ ಅಂತ ನಮಗೆ ತೋರ್ತಾ ಇದೆ. ಈ ಶ್ರೀನಿವಾಸ ಕಲ್ಯಾಣ ಅಪರೋಕ್ಷ ಜ್ಞಾನಿಗಳು ಕಣ್ಣು ತೆಕ್ಕೊಂಡು ಕೇಳ್ತಾರಂತೆ. ಯಾಕೆ? ಒಳಗ ರಹಸ್ಯಗಳೆಲ್ಲ ಕೂತಿವೆ. ಜ್ಞಾನಿನಾಂ ಜ್ಞಾನ ಸಾಧನಂ ಅಂದ್ರು. ಮತ್ತೆ ಈ ತರ ನಾವೆಲ್ಲಿ ನೋಡಬೇಕು? ಅದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲಿ ವಿಶೇಷವಾಗಿರತಕ್ಕಂಥ ಆ ಕನ್ಯಕೆಯರು ಯಾರು, ಯಾಕೆ ಬಂದ್ರಲ್ಲಿಗೆ ಅಂತ ಪ್ರಶ್ನೆಯನ್ನ ಮಾಡಿದಾಗ, ಅವಾಗ ಅಯ್ಯ ಆ ಕನ್ಯೆಯ ಹುಟ್ಟನ್ನು ನಾವು ಹೇಳುತ್ತೇವೆ ಹೇಳ್ತಾ ಇದ್ದಾರೆ. ಸುತಾಚಾರ್ಯರು ಶೌನಕಾದಿಗಳು ಕೇಳಿದ ಕೂಡಲೇ ಪರಮ ಧಾರ್ಮಿಕ ಸಂತೋಷೋದ್ರಿಕ್ತ ಮಾನಸ ಉವಾಚ ವಚನಂ ಭಕ್ತ್ಯ. ಆ ಪದ್ಮಾವತಿ ದೇವಿಯ ಕುರಿತು ಕೇಳುತ್ತಾ ಇದ್ರೆ ಉದ್ರೇಕ ಆಯಿತಂತೆ ಸಂತೋಷ. ಆ ತಾಯಿ ಕುರಿತು ಹೇಳಬೇಕಲ್ಲ ಅಂತ ಆನಂದ ಪಡ್ತಾ ಹೇಳಲಿಕ್ಕೆ ಶುರು ಮಾಡಿದರು ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ವಿಶೇಷವಾಗಿ 12ನೇ ಅಧ್ಯಾಯವರೆಗಿದೆ, ನಮಗಿನ್ನು ಸ್ವಲ್ಪ ಸಮಯವೂ ಇದೆ, ನೋಡೋಣ. ದಶಮಿ ಪರ್ಯಂತ ಸಮಯವಿದೆ, ಇವತ್ತು ಪಂಚಮಿ, ಆದ್ದರಿಂದ ದಶಮಿ ಪರ್ಯಂತ ಸಮಯ ಇದೆ. ಅದರೊಳಗೆ ಏನೇನು ವಿಶೇಷಗಳು ಬರ್ತಾ ಇದೆ ಅವೆಲ್ಲವನ್ನು ನೋಡೋಣ. ಆದಷ್ಟು ಓಡಿಸೋದಂತೂ ನಮ್ಮ ಕೈಯಲ್ಲೇ ಇದೆ. 2 ತಾಸು ಸಮಯ ಕೊಟ್ಟರೆ ಕಲ್ಯಾಣ ಮುಗಿಸಿ ನಿಮ್ಮ ಕೈಯಲ್ಲಿ ಕೊಡಬಹುದು, ಆದರೆ ವಿಶೇಷಗಳು ನೋಡಬೇಕಲ್ವಾ? ಆದ್ದರಿಂದ ಶ್ರೀಕೃಷ್ಣ